ஈஸ்ய மம வாசவினாம் சுப்தாம் சஞ்சீவயத்ய அகில சக்திதரஸ்வதாம்னா அன்யாம்ஸ்ய ஹஸ்தசரணஸ்ரவணத்வகாதீன் பிராணான்னமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்துர்னோ ஹிருதம்பரே யத்வச்சந்திரிகா ஸ்வாந்த சந்தாபம் நிகிருந்ததி. சர்வோத்தமோ விஷ்ணு ரதோ ரமா ச ப்ரஹ்மா ச வாயுஶ்ச ததீய தத்யோ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓம். தர்மக்ஷேத்ரே குருக்ஷேத்ரே சமவேதாய யுயோத்ஸவ மாமகா பாண்டவாஸ்சைவ கிம குருவத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமிஷ்டாம் கீதார்த்தம் வச்சாமி லேசதஹ. குணகண விலயம் பதிம் ரமாயாஹ ஜகதகதஹனஞ்ச வாசவீசூனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே. லக்ஷ்மீநாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாத ஸ்ரீமத் பகவத்கீதையில் ஹேஜ பகவந்தனாத ஸ்ரீகிருஷ்ண திருத்தீயாத்தியாயத்தில் கர்மயோகத ಸಮಗ್ರ ಮಾಹಿತಿಯನ್ನು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಒಂದು ಹಂತದಲ್ಲಿ ಭಗವಂತ ಯಾರಿಗೆ ಕರ್ಮಾಚರಣೆಯ ನಿರ್ಬಂಧ ಇಲ್ಲ, ಯಾರಿಗೆ ವಿನಾಯಿತಿ ಉಂಟು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ, ಯಸ್ವಾತ್ಪರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಇದು ಬಹಳ ಮುಖ್ಯವಾಗಿ ಭಗವಂತ ಕರ್ಮದ ವಿನಾಯಿತಿಯನ್ನು ಸೂಚನೆ ಮಾಡಿದಂಥ ಸ್ಥಳ. ಯಾವನು ಬ್ರಹ್ಮಜ್ಞಾನಿಯಾಗಿರ್ತಾನೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ ಮತ್ತು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ದರ್ಶನ ಮಾಡ್ತಾ ಇರ್ತಾನೆ, ಅವನಿಗೆ ಮಾತ್ರ ಕರ್ಮದ ಬಂಧನ ಇಲ್ಲವೇ ಹೊರತು ಉಳಿದವರಿಗೆಲ್ಲ ಕರ್ಮ ಕಡ್ಡಾಯ, ಅವರು ಮಾಡಲೇಬೇಕು ಎಂಬುದನ್ನು ತಿಳಿಸಿದ. ಮುಂದೆ ತಸ್ಮಾದ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹಿ ಆಚರಣ್ ಕರ್ಮ ಪರಮಾತ್ಮೋತಿ ಪೂರುಷ. ಎಷ್ಟು ಸುಂದರವಾದ ಮಾತು, ಎಷ್ಟು ಸುಲಭ, ಎಷ್ಟು ಸುಂದರವಾಗಿರ್ತಕ್ಕಂಥ ನಿರೂಪಣೆ ನೋಡಬೇಕು. ತಸ್ಮಾತ್ ಆದ್ದರಿಂದ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ, ಸತತಂ ಕಾರ್ಯಂ ಕರ್ಮ ಸಮಾಚಾರ, ಯಾವಾಗಲೂ ಸಹ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಸಮಾಚಾರ ಧರ್ಮಂ ಚರ ಕರ್ಮ ಸಮಾಚಾರ, ಕರ್ಮಾಚರಣೆ ಚೆನ್ನಾಗಿ ಮಾಡು ಅಂತ ಹೇಳ್ತಾನೆ ಭಗವಂತ. ಕರ್ಮಾಚರಣೆಯನ್ನು ಚೆನ್ನಾಗಿ ಆಚರಿಸು, ಆದರೆ ಎಚ್ಚರಿಕೆ, ತಸ್ಮಾತ್ ಅಸಕ್ತ ಫಲದ ಬಗ್ಗೆ ಮಾತ್ರ, ಪ್ರತಿಫಲದ ಬಗ್ಗೆ ಮಾತ್ರ ಎಳ್ಳಷ್ಟು ಅಪೇಕ್ಷೆ ಇರಿಕೊಡು, ಹಾಗಿದ್ದರೆ ಮಾತ್ರ ಕರ್ಮಯೋಗವಾಗುತ್ತೆ. ಅಸಕ್ತೋ ಹಿ ಆಚರಣ್ ಕರ್ಮ ಪರಮಾತ್ಮೋತಿ ಪುರುಷ. ಯಾವ ಫಲಾಪೇಕ್ಷೆಯೂ ಬೇಡ ಕರ್ಮಯೋಗವನ್ನು ಆಚರಣೆ ಮಾಡು ಅಂತ ಹೇಳಿದರೆ ಏನು ಪ್ರಯೋಜನ ಅಂದರೆ, ಭಗವಂತ ಹೇಳುತ್ತಾರೆ ಅಸಕ್ತೋ ಹಿ ಆಚರಣ್ ಕರ್ಮ ಪರಮಾತ್ಮೋತಿ ಪುರುಷ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೇನೆ ಕರ್ಮಾಚರಣೆಯನ್ನು ಮಾಡಿದರೆ ಭಗವಂತನೇ ಸಿಕ್ಕಿಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು, ಬೇರೆ ಪ್ರತಿಫಲವನ್ನು ಅಪೇಕ್ಷೆ ಪಟ್ಟರೆ ಫಲ ಸಿಗುತ್ತೆ, ಆದರೆ ದೇವರು ಸಿಗೋದಿಲ್ಲ. ಯಾವಾಗ ಪ್ರತಿಫಲವನ್ನು ಅಪೇಕ್ಷೆಯೋದಿಲ್ಲ ಆಗ ದೇವರೇ ಸಿಗ್ತಾನೆ. ಇದು ಕರ್ಮಯೋಗದ ಫಲಶ್ರುತಿ. ಅಸಕ್ತೋ ಹಿ ಆಚರಣ್ ಕರ್ಮ ಪರಮಾತ್ಮೋತಿ ಪುರುಷ. ನಮಗೆ ಬೇಕಾಗಿರೋದು ದೇವರನ್ನು ಸೇರೋದು. ಅದಕ್ಕೆ ದಾರಿ ಯಾವುದು ಅಂದರೆ ನಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನು ಆಚರಿಸಲೇಬೇಕು ಅಂತಕ್ಕಂಥ ಒಂದು ದೃಢವಾದ ಭಾವನೆ. ನಮಗೆ ಹಣ ಬೇಕು, ಕೆಲಸ ಮಾಡ್ತೇವೆ, ಕೆಲಸ ಮಾಡಿದ್ರೆ ಹಣ ಬರುತ್ತೆ ಅಂತ ನಮಗೆ ಗೊತ್ತಿದೆ, ಆದರೆ ಕೆಲಸ ಮಾಡಿದ್ರೆ ಭಗವಂತ ಸಿಗ್ತಾನೆ ಅಂತ ಭಗವ ಶಾಸ್ತ್ರ ಹೇಳುತ್ತಾರೆ. ಅಂದರೆ ಇಹಲೋಕದೊಳಗೆ ಹಣ, ಪರಲೋಕದಲ್ಲಿ ಪರಮಾತ್ಮ ಅಂತ ನಮ್ಮ ಕರ್ತವ್ಯ ಕರ್ಮ ಸ್ಥಾನ ಸರಿ ಇತ್ತು ಅಂದರೆ ಎಷ್ಟು ಶ್ರೇಷ್ಠವಾದ ಪುರುಷಾರ್ಥ ಇದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಇಷ್ಟು ಹೇಳಿ ಇನ್ನು ಕರ್ಮಾಚರಣೆ ಮತ್ತೊಂದು ಕಾರಣಕ್ಕೂ ನಮಗೆ ಅವಶ್ಯವಾಗಿ ಬೇಕಾಗಿದೆ ಎಂಬುದನ್ನು ಪರಮಾತ್ಮ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಭಾಗ ನೋಡ್ತಾ ಇದ್ದೇವೆ ಈಗ. ಅರ್ಜುನ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾಹ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂತಸ್ಯಂ ಕರ್ತುಮರ್ಹಸಿ. ಇದು ಮುಂದಿನ ಭಾಗ. ಹಿಂದೆ ಜನಕಾದಿ ಮಹಾನುಭಾವರೇನಿದ್ದಾರೆ ಅವರು ಸಿದ್ಧರು ಅಂತ ಜಗತ್ಪ್ರಸಿದ್ಧರಾದವರು. ಜನಕಾದಿಗಳು ಸಿದ್ಧರು ಅಂತ ಜಗತ್ಪ್ರಸಿದ್ಧರು. ಅಂಥ ಪ್ರಸಿದ್ಧ ಮಹಾನುಭಾವರು ಯಾವ ಮಾರ್ಗದಲ್ಲಿ ಭಗವಂತನ ಕಂಡಿದ್ದಾರೆ ಗೊತ್ತೇನು? ಅರ್ಜುನ ಕರ್ಮ ಬಿಡ್ತೇನೆ ಅಂತ ಹೊರಟಿದ್ದಾನೆ, ಭಗವಂತ ಹೇಳುತ್ತಾನೆ ಕರ್ಮ ಬಿಟ್ಟರೆ ಸಿದ್ಧಿಯಾಗುತ್ತೆ ಅಂತ ತಿಳ್ಕೊಂಡಿದ್ದೀಯಲ್ಲ. ಸಿದ್ಧರಾಗಿರನ್ನು ಕೇಳಿ ನೋಡು, ಸಿದ್ಧ ಪುರುಷರೆನಿಸಿಕೊಂಡವ್ರನ್ನ ನೋಡು. ಜನಕಾದಿಗಳಂಥವರಿದ್ದಾರೆ, ಅವರು ಏನು ಮಾಡಿ ಸಿದ್ಧರಾಗಿದ್ದಾರೆ ಗೊತ್ತೇನು? ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾಹ. ಕರ್ಮಾಚರಣೆಯನ್ನು ಮಾಡಿಯೇ ಸಿದ್ಧಿ ಗಳಿಸಿದವರೇ ಹೊರತು ಕರ್ಮತ್ಯಾಗವನ್ನು ಮಾಡಿ ಸಿದ್ಧಿ ಗಳಿಸಿದವರಲ್ಲ. ಅಂದಮೇಲೆ ನೀನು ಇವತ್ತು ಸಿದ್ಧಿ ಗಳಿಸಬೇಕು ಅಂತ ಹೊರಟಿದ್ರೆ ಕರ್ಮಾಚರಣೆ ಮಾಡೋದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳುತ್ತಾರೆ. ಇದು ನಮಗಿಷ್ಟು ಅರ್ಥ ಆಗಿಬಿಡುತ್ತೆ. ಅಲ್ಲೊಂದು ಪ್ರಶ್ನೆ ಬರುತ್ತೆ, ಒತ್ತು ಕೊಟ್ಟು ಹೇಳಿದ್ದೇನು, ಕರ್ಮಣೈವಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯ. ಜನಕಾದಿಗಳು ಕರ್ಮದಿಂದನೇ ಸಿದ್ಧಿ ಪಡೆದಿದ್ದಾರೆ. ಈ ರೀತಿ ಒತ್ತು ಕೊಟ್ಟು ಹೋದ್ರೆ ನಮಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಜ್ಞಾನ ಭಾರಿ ದೊಡ್ಡದು, ಜ್ಞಾನದಿಂದ ಭಗವಂತ ಕಾಣ್ತಾನೆ ಅಂತ ಹೇಳಿಬಿಟ್ಟು ಈ ಜನಕಾದಿಗಳು ಕರ್ಮದಿಂದ ಪಡೆದಿದ್ದಾರೆ ಅಂತ ಹೇಳಿಬಿಟ್ರೆ ಜ್ಞಾನ ಬೇಕಿಲ್ಲ ಅಂತ ಆಗುತ್ತಲ್ಲ. ಈ ಗೊಂದಲ ಇತ್ತು, ತುಂಬ ಜನ ಯೋಚನೆ ಮಾಡಕ್ಕೆ ಹೋಗಲಿಲ್ಲ. ಯೋಚನೆ ಮಾಡಿದವರು ಏನು ಮಾಡಿಬಿಟ್ರು, ಜನಕಾದಿಗಳು ಶ್ರೇಷ್ಠ ಜ್ಞಾನಿಗಳಲ್ಲ, ಅವರೆಲ್ಲ ಸೆಕೆಂಡರಿ ಜ್ಞಾನಿಗಳಾದ್ದರಿಂದ ಕರ್ಮಾಚರಣೆ ಮಾಡಿದರು ಅಂತ ಹೇಳಿ ಅವ್ರಿಗೆ ಅವಮಾನವನ್ನೇ ಮಾಡಿಬಿಡ್ತಾರೆ ಎಷ್ಟೋ ಜನಕ್ಕೆ. ಆದರೆ ಅಶೋಕದ ಅಭಿಪ್ರಾಯವನ್ನು ಆಚಾರ ಹೇಳುತ್ತಾರೆ, ಜನಕಾದಿಗಳು ಕರ್ಮದಿಂದನೇ ಸಂಸಿದ್ಧಿ ಪಡೆದರು. ಅದೇನರ್ಥ ಅದಕ್ಕೆ? ಜ್ಞಾನವನ್ನು ಬಿಟ್ಟು ಕರ್ಮದಿಂದ ಮೋಕ್ಷ ಕಂಡ್ರು ಅಂತ ಅರ್ಥ ಅಲ್ಲ. ಮತ್ತು ಲೋಕದೊಳಗೆ ಅದು ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ಯನೇ ಪಾಸ್ ಆಗಿದ್ದಾರೆ ಅಂತ ಯಾರು ಹೇಳಿಬಿಟ್ರೆ ಅವರ ಕಾಲೇಜು ಯೂನಿವರ್ಸಿಟಿ ಯಾವುದು ಬೇಕೇ ಬೇಕಾಗಿಲ್ಲ. ಮತ್ತು ಓದ್ಯ ವಿದ್ಯಾರ್ಥಿ ಪಾಸ್ ಆಗಿದ್ದಾರೆ ಗೊತ್ತಂತ ಯಾರಿಗಾರು ಹೇಳಿ ಹಾಗಿದ್ರೆ ಅವ್ರು ಹೇಳ್ಗೊಂಡು ಮಾತಾಡಿದ್ ಬಿಡ್ತಾರೆ. ಹಾಗಾಗಿ ಅದು ಈ ನೋಡಿ ಹಾಕಿ ಸುಮ್ಮನೆ ಇದ್ದೇ ಕೇಳುತ್ತಲ್ಲ ಮೊದಲು. ಸಾಧ್ಯ ಇಲ್ಲ, ಎಷ್ಟು ಕೆಲಸ ಮಾಡಿದ್ರು ಕೂಡ ಓದದೆ ಹೋದರೆ ಲೌಕಿಕದಲ್ಲೇ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಧ್ಯಾತ್ಮದಲ್ಲಿ ಹಾಗೆ ಪಾಸ್ ಆಗ್ತಾನೆ. ಮತ್ತು ವಾಕ್ಯ ಇದೆಯಲ್ಲ ಹಾಗೆ, ಅದಕ್ಕೆ ವಾಕ್ಯ ಹೇಗೆ ನೋಡಬೇಕು? ಇಷ್ಟೊತ್ತು ಭಗವಂತ ಏನು ಹೇಳಿದ್ದಾನೋ ಅದನ್ನು ಇಟ್ಕೊಂಡು ಓದಬೇಕೇ ಹೊರತು ಅಷ್ಟು ಮಾತ್ರ ಮಾಡಿದ್ರಲ್ಲ. ಮೇಷ್ಟ್ರು ವಿದ್ಯಾರ್ಥಿ ಹೇಳ್ತಾ ಇರ್ತಾನೆ, ಸಣ್ಣ ದುಡಿಬೇಕಯ್ಯ ಪಾಸ್ ಆಗ್ಬೇಕಾರೆ ಅಂತ ಹೇಳ್ತಾನೆ. ದುಡಿಬೇಕು ಅಂದ್ರೆ ಏನರ್ಥ? ಕಳ್ಳಲ್ಲಿ ದುಡಿಬೇಕು, ಗದ್ದಲ್ಲಿ ದುಡಿಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಕೂಲಿ ಮಾಡಬೇಕು ಅಂತ ಅರ್ಥ ಅಲ್ಲ. ಕೃಷಿ ಮಾಡಬೇಕು ಅಂದ್ರೆ ಇವತ್ತು ಓದಿನಲ್ಲಿ ದುಡಿಬೇಕು ಅಂತ ಅರ್ಥ. ನಿನ್ನ ದುಡಿಮೆಯನ್ನು ಓದಿನಲ್ಲಿ ತೋರಿಸುವಂತಾನೆ ಹೊರತು ಬೇರೆ ಅಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷಿ ಅನ್ನೋದು ಹೊರಗೆ ಹೇಗೆ ಅನ್ವಯಿಸುತ್ತೋ ಆಧ್ಯಾತ್ಮಿಕ ಕೃಷಿಯನ್ನು ಮಾಡಬೇಕು. ಕೃಷಿ ಅನ್ನೋ ಪದ ಕರ್ಮಕ್ಕಿಂತ ಒತ್ತಾಗಿ ಕೊಟ್ಟು ಹೇಳ್ತಾರೆ ಅಂದ್ರೆ ಎಷ್ಟು ಶ್ರಮ ಇದೆ ಅದರೊಳಗೆ, ಎಷ್ಟು ಅಗಾಧವಾದಂಥ ಪರಿಶ್ರಮವನ್ನು ಪಡ್ತಾನೆ. ಅದಕ್ಕೆ ದುಡಿಯೋದು ಅಂತ ಕರೀತಾರೆ ದುಡಿಮೆ. ಅದು ಕರ್ಮದಲ್ಲೇ ಆಗಿತ್ತು, ಜ್ಞಾನದಲ್ಲೇ ಆಗಿತ್ತು. ಆ ಅರ್ಥದಲ್ಲಿ ಕರ್ಮ ಅಂತ ಹೇಳಿದ್ರೆ ಜ್ಞಾನದ ದುಡಿಮೆ ಅಂತ ಅರ್ಥನೇ ಹೊರತು ಬರೀ ಮೆಕ್ಯಾನಿಕಲ್ ಕರ್ಮ ಅಂತ ಅದಕ್ಕೆ ಅರ್ಥ ಅಲ್ಲ. ಇದು ಮೊದಲೇ ಅಂದ್ರೆ ಮಧ್ವಾಚಾರ್ಯರು ಇಂಥ ಗದ್ದರದ ಯಾವುದೇ ಪ್ರಸಂಗ ಬರಲಿ ತಕ್ಷಣ ಅದು ಪೂರ್ವಾಪರ ಸಮನ್ವಯವನ್ನು ಮಾಡಿ ತೋರಿಸ್ತಾರೆ. ಹಿಂದೋರದಲ್ಲಿ ಬೇರೆ ದಾರಿ ಹುಡುಕಲು ಪ್ರಯತ್ನ ಪಡ್ತಾ ಇದ್ವಿ. ಮತ್ತು ಕರ್ಮದಿಂದಲೇ ಅವರು ಕಂಡಿದ್ದಾರೆ ಅಂದರೆ ನಾವೇ ಪಾಠ ಪ್ರವಚನ ಇಟ್ಕೋಬೇಕಾಗಿದ್ರೆ ಅದಲೇ ಕಷ್ಟ ಶಾಸ್ತ್ರ. ಯಾಕೆ ಓದ್ಬೇಕು ಅದನ್ನೆಲ್ಲ ಕೂಡ ಆರಾಮಾಗಿ ಕರ್ಮಾಚರಣೆ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿದರೆ ಹಾಗಲ್ಲ. ಕರ್ಮದಿಂದ ವಿನಾಯಿತಿ ಕೊಂಡಕ್ಕೆ ಜ್ಞಾನದಿಂದ ವಿನಾಯಿತಿ ಹೆಸರೇ ಇಲ್ಲ. ಅಲ್ಲಿ ಕರ್ಮಣೈವ ಕರ್ಮಣೈವ ಅಂತ ಹೇಳೋದಕ್ಕೆ ಒಂದನೇ ಅರ್ಥ ಕರ್ಮಣೈವ. ಜನಕಾದಿಗಳು ಜ್ಞಾನಿಗಳಂತೂ ಸುಪ್ರಸಿದ್ಧರಾದವರು, ಅಂಥವರು ಕೂಡ ಕರ್ಮಾಚರಣೆ ಮಾಡ್ತಾನೇ ಸಿದ್ಧಿಗಳಿಸಿದ್ದಾರೆ ಅಂತ ಹೇಳಿದರೆ ಜ್ಞಾನಿಗಳಿಗೂ ಕರ್ಮ ತಪ್ಪಿದ್ದಲ್ಲ ಅಂತ ಅರ್ಥನೇ ಹೊರತು ಅದು ಬರೀ ಕರ್ಮ ಮಾಡಿದ್ರು ಅಂತ ಅರ್ಥ ಅಲ್ಲ. ಎಷ್ಟು ದೊಡ್ಡ ಮಾತದು! ಅದು ಭಾರಿ ಬುದ್ಧಿವಂತ, ಅಂಥವನು ಓದಿದ್ದಾನೆ ನೋಡು ಅಂತ ಹೇಳಿದರೆ ಅಂದರೆ ಓದೋನ್ನೋ ಯಾವ ಹಂತದಲ್ಲೂ ಬಿಡಲಿಕ್ಕೆ ಬರೋದೇ ಇಲ್ಲ. ನಾಳೆ ಪರೀಕ್ಷೆ ಅಂತ ಹೇಳಿ ಸಾಮಾನ್ಯ ಓದಬೇಕು ಅಲ್ಲ, ಭಾರಿ ಬುದ್ಧಿವಂತನೂ ಓದ್ತಾನೆ ಅವತ್ತೊಂದು ದಿವಸ. ಹಿಂದಿನ ಪರೀಕ್ಷೆಗಳಲ್ಲಿ ಫಸ್ಟ್ ರ್ಯಾಂಕ್ ಒಂದನ್ನು ಕೂಡ ಅವತ್ತು ಇನ್ನೂ ಚೆನ್ನಾಗಿ ಓದ್ತಿರ್ತಾರೆ. ಇದು ಆಶ್ಚರ್ಯ. ಫೇಲಾದವನು ಚೆನ್ನಾಗಿ ಓದ್ತಾನೆ ಅಲ್ಲ, ತುಂಬ ಚೆನ್ನಾಗಿ ಓದಿದ್ರೆ ಇನ್ನೂ ಚೆನ್ನಾಗಿ ಓದ್ತಿರ್ತಾನೆ. ಯಾಕೆಂದ್ರೆ ನಾಳೆ ಪರೀಕ್ಷೆಗೆ ತುಂಬ ಹೆಚ್ಚು ಮಾಡಿಸ್ತವಳು, ಚಿಂತವನ್ನು ಬಿಡಬಹುದು ಸಾಲ್ದವರು. ಈಗ ಅದೇ ಮಾರ್ಕ್ಸ್ ಬರುತ್ತೆ ಅಂತ ಗ್ಯಾರಂಟಿ? ಅಥವಾ ಅದಕ್ಕಿಂತ ಹೆಚ್ಚು ಬರಬಾರ್ದು ಅಂತ ಏನಿಲ್ವಲ್ಲ, ಅದಕ್ಕೆ ಪ್ರಯತ್ನ ಪಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜನಕಾದಿಗಳು ಕರ್ಮ ಮಾಡ್ತಾರೆ. ಜನಕಾದಿಗಳ ಬಗ್ಗೆ ಜ್ಞಾನದ ಬಗ್ಗೆ ಅವರು ಯಾತಕ್ಕೆ ಹೇಳೋದಿಲ್ಲ ಅಂದ್ರೆ ಜ್ಞಾನಿಗಳಂತ ಪ್ರಸಿದ್ಧರಾದವರು. ಬೃಹದಾರಣ್ಯಕ್ಕೆ ಮಾತ್ರ ಉಪಸ್ಥಿತ ನೋಡಿದವರಿಗೆ ಜನಕರಾಜ ಬಗ್ಗೆ ಆಗಲೇ ಹೇಳಿ ಆಗಿದೆ. ಎಂಥ ದಿವ್ಯಜ್ಞಾನಿ ಜನಕರಾಜ ಅಂತ ಕೇಳಿದರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಕೂತಿದ್ರೆ ಅಲ್ಲಿ ಬರ್ತಕ್ಕ ದೊಡ್ಡ ದೊಡ್ಡ ಋಷಿಮುನಿಗಳಿಗೆ ಸಮಸ್ಯೆ ಬಂದಾಗ ತಾನು ಉತ್ತರ ಕೊಡ್ತಾ ಇದ್ದಾನೆ. ಅಂಥ ಜ್ಞಾನಿಯವನು, ಅಂಥವ್ರ ಬಗ್ಗೆ ಜ್ಞಾನಿ ಅಂತ ಹೇಳಬೇಕಾದ ಕಾರಣನೇ ಇಲ್ಲ. ನಿನ್ನ ಕರ್ಮದ ಬಗ್ಗೆ ಯಾತಕ್ಕೆ ಹೇಳ್ತಾರೆ ಅಂದರೆ ನೀನೀಗ ಜ್ಞಾನಿ ಕರ್ಮ ಬಿಡ್ತೀನಿ ಅಂತ ಯೋಚನೆ ಮಾಡಕ್ಕೆ ಹೊರಟಿದ್ದೀಯಲ್ಲ, ಅಂತಹ ದೊಡ್ಡ ಜ್ಞಾನಿಗಳಾದ ಜನಕಾದಿಗಳು ಕರ್ಮವನ್ನು ಬಿಟ್ಟಿಲ್ಲಾದ ಮೇಲೆ ನೀನು ಬಿಡಕ್ಕಾಗುತ್ತಾ ಅಂತ ಆ ಸೂಚನೆ. ಅದು ಜ್ಞಾನಿತ್ವ ಸಿದ್ಧವಾಗಿರೋದ್ರಿಂದ ಆಮೇಲೆ ಮಾಡ್ತಕ್ಕಂಥ ಕರ್ಮ ಅಂತಾನೆ ಹೊರತು ಬೇರೆ ಅಲ್ಲ. ನಿನ್ನೆ ಹೇಳಿದಂತೆ ಅಪರೋಕ್ಷ ಜ್ಞಾನಿಗಳು ಸಹ ಕರ್ಮಾಚರಣೆ ಮಾಡಬೇಕು. ಸಮಾಧಿ ಸ್ಥಿತಿಯಲ್ಲಿದ್ದ ಮಾತ್ರ ವಿನಾಯಿತಿ, ಸಮಾಧಿ ಸ್ಥಿತಿಯಲ್ಲಿ ಇಲ್ಲದೆ ಹೋದಾಗ ಕೂಡ ಜನಕಾದಿಗಳು ಮಾಡಿದ್ದಾರಾದ್ದರಿಂದ ನೀನು ಮಾಡಬೇಕು ಅಂತ ಅದಕ್ಕೆ ಅರ್ಥ. ಅದಕ್ಕೆ ಇನ್ನೂ ಶೇಷಾರ್ಥವನ್ನು ಆಚಾರ ಹೇಳ್ತಾರೆ. ಮತ್ತೆ ಅಲ್ಲಿ ನೋಡಿ, ಕೆಲವೆಲ್ಲ ಗೊಂದಲ ಹಾಕೊಳ್ಳೋ ಪ್ರಸಂಗ ಇದೆ. ಆಗ ಇಲ್ಲ ಇಲ್ಲ ನೀವೇನು ಹೇಳ್ತೀರಿ, ಕರ್ಮದಿಂದ ಆಗುತ್ತೆ ಅಂತ ಗೀತೆಯಲ್ಲಿ ಮೇಲ್ನೋಟಕ್ಕಾಗಿ ಕಾಣುತ್ತೆ ಅಂತ ಕೆಲವು ವಾಕ್ಯ ಬೇರೆ ಪುರಾಣದಲ್ಲೂ ಕಾಣುತ್ತೆ ಕೆಲವು ಕಡೆಗೆ. ಅದನ್ನೆಲ್ಲ ಆಚಾರ ಉಲ್ಲೇಖ ಮಾಡಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಎಷ್ಟು ಆಳವಾದ ವಿಮರ್ಶೆ ಉಂಟು ಆ ಜಾಗದೊಳಗೆ. ಏನು ವಿಮರ್ಶೆ ಅಂದರೆ ಕೆಲವು ಪುರಾಣ ವಾಕ್ಯ ಹೀಗೆ, ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಥವಾ ಸ್ನಾನ ಮಾತ್ರೇನ ಗೋಮತ್ಯಾಂ ಕೃಷ್ಣ ಸನ್ನಿಧವು. ಒಂದು ಪುರಾಣ ವಾಕ್ಯ ಇದೆ. ಈ ವಾಕ್ಯದ ಅರ್ಥ ಅಷ್ಟೇ ನೋಡಿಬಿಟ್ರೆ ನಮಗೆ ಭಾರಿ ಖುಷಿಯಾಗಿಬಿಡುತ್ತೆ. ಅದೇನು ಹೇಳ್ತಾರೆ ಗೊತ್ತಾ, ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಬ್ರಹ್ಮಜ್ಞಾನದಿಂದ ಮುಕ್ತಿಯಾಗತ್ತೆ. ವಾ ಅಥವಾ ಪ್ರಯಾಗ ಮರಣೇನ ವಾ, ಪ್ರಯಾಗದಲ್ಲಿ ಸತ್ರ ಮುಕ್ತಿಯಾಗತ್ತೆ. ಅಥವಾ ಸ್ನಾನ ಮಾತ್ರೇನ ಗೋಮತ್ಯಾಂ ಕೃಷ್ಣ ಸನ್ನಿಧವು. ಗೋಮತಿ ನದಿಯಲ್ಲಿ, ದ್ವಾರಕೆಯಲ್ಲಿ ಗೋಮತಿ ನದಿ ಇದೆ, ಅಲ್ಲಿ ಕೃಷ್ಣ ಸನ್ನಿಧಾನ ಸ್ನಾನ ಮಾಡಿಬಿಟ್ಟು ಸಾಕು ಮುಕ್ತಿಯಾಗಿಬಿಡುತ್ತೆ. ಅಂದರೆ ಮುಕ್ತಿಗೆ ಮೂರು ದಾರಿ ಅಂತಾಯ್ತು. ಇಲ್ಲ ಬ್ರಹ್ಮಜ್ಞಾನ ಪಡೆಯೋದು, ಇಲ್ಲ ಪ್ರಯಾಗದಲ್ಲಿ ಸಾಯೋದು, ಇಲ್ಲ ಗೋಮತಿಯಲ್ಲಿ ಸ್ನಾನ ಮಾಡೋದು. ಈ ಶ್ಲೋಕ ಕೇಳಿಬಿಟ್ರೆ ನಮಗೆ ಶಾಸ್ತ್ರ ಓದಿ ಆಗಿ ಸಾಯಬೇಕು, ಪ್ರಯಾಗದಲ್ಲಿ ಸತ್ರ ಆಯಿತು ಅಂತ ಅನಿಸಿಬಿಡುತ್ತೆ. ಶಾಸ್ತ್ರ ಓದಿ ಸಾಯೋದಕ್ಕಿಂತ ಪ್ರಯಾಗದಲ್ಲಿ ಸತ್ರ ಆಗೋದಲ್ಲ, ಎಷ್ಟು ಸುಲಭ ಬದುಕಿರೋದು ಬದುಕಿರೋದು, ಸಾಯ್ಬೇಕಾದ್ರೆ ಅಲ್ಲಿ ಹೋಗೋದು ಟೆಂಟ್ ಹಾಕೊಂಡು ಸತ್ತೋಗ್ಬಿಡೋದು, ಎಷ್ಟು ಸುಲಭ ಇದು. ಇನ್ನೊಂದು, ಇನ್ನೂ ಸುಲಭ, ಬರೀ ಸ್ನಾನ ಮಾಡಿಬಿಟ್ಟು ಸಾಕತ್ತೆ ಗೋಮತಿಯೊಳಗೆ. ಏನು ಆಶ್ಚರ್ಯ, ದಿವಸ ಕೂಡ ಒಂದು ಸ್ನಾನ ಅಷ್ಟೇ, ಸ್ನಾನ ಮಾತ್ರ ಏಕವಚನ ಬೇರೆ. ಒಂದ್ಸರಿ ತೋಟ ಮುಳುಗಿದ ಬಂದ, ಎಲ್ಲರಿಗೂ ಹೋಗ್ಕೊಂಡ ಜಾತ್ರೆ ಕೂತಿರ್ತಿ ಅಂತ ತಿಳ್ಕೊಂಡ್ಬಿಟ್ಟು ಏನು ಗತಿಯಾಗಬೇಕು. ಪುರಾಣ ವಾಕ್ಯ ಹೀಗಿದೆ, ಬರೀ ಕರ್ಮಾಚರಣೆ ಮಾಡಿ ಎಷ್ಟು ಎಷ್ಟು ಹುಡುಗರು ಹೇಳ್ತಿರ್ತಾರೆ, ಆಗ ನಮ್ಮ ಶ್ಲೋಕ ಅರ್ಥ ಆಗುತ್ತೆ. ಸಾರ್ ನನಗೇನೂ ತಿಳಿಯೋದಿಲ್ಲ ಸರ್, ಏನೂ ಬರೋದಿಲ್ಲ, ನಮ್ಮ ಮನೇಲಿ ಓದು ಅಂತ ಹೇಳ್ತಾರೆ, ನನಗೇನೂ ಇಷ್ಟ ಇಲ್ಲ, ಏನೇನು ಅರ್ಥನೇ ಆಗೋದಿಲ್ಲ, ಒಳ್ಳೆಯಷ್ಟು ಹೇಳ್ತಾನೆ ಗೊತ್ತಾ, ಸುಮ್ಮನೆ ಕ್ಲಾಸಿಗೆ ಬರೋ ಸಾಕು ಅಂತ ಹೇಳಿದ್ದಾರೆ. ಸುಮ್ಮನೆ ಕ್ಲಾಸಿಗೆ ಬರೋ ಸಾಕು, ಈ ಮಾತು ಅರ್ಥ ಏನು? ಸುಮ್ಮನೆ ಕ್ಲಾಸ್ಗೆ ಹೋಗಿ ತೊಗೊಂಡ್ಬಿಟ್ರೆ ಅಂತ ಅರ್ಥ ಅಲ್ಲ, ಕ್ಲಾಸಿಗೆ ಬರಲಿಕ್ಕೆ ಶುರು ಮಾಡು, ಮುಂದೆ ನೀನೇ ನಿಧಾನ ಅರ್ಥ ಮಾಡ್ಕೋತೀವಿ ಅಂತ ಅರ್ಥ ಅದಕ್ಕೆ. ಸುಮ್ಮನೆ ಕ್ಲಾಸಿಗೆ ಬಾ ಅಂತ ಹೇಳಿದ, ಅರ್ಥ ಆಯ್ತು, ಆಯ್ತು ಸರ್ ಕ್ಲಾಸಿಗೆ ಬರ್ತೇನೆ ಅಂತ ಹೊರಟು ಬಿಟ್ಟ. ಹೋದಾ ಕೂತ ಪರೀಕ್ಷೆ ಫೇಲ್ ಆಗ್ಬಿಟ್ಟ. ಅಲ್ಲಯ್ಯ, ಇಷ್ಟೆಲ್ಲ ಕ್ಲಾಸಿಗೆ ಬಂದು ಯಾಕೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ, ಅದೇ ಅದನ್ನ ಹೇಳಿದ್ದೆ ಅಲ್ಲ ನನಗೀಗ, ಸುಮ್ಮನೆ ಕ್ಲಾಸಿಗೆ ಬಾ ಅಂತ ಹೇಳಿದ್ರಿ, ಸುಮ್ಮನೆ ಕ್ಲಾಸಿಗೆ ಬಂದೆ. ಅದ್ರ ಪಾಪ ಎಷ್ಟು ಒಳ್ಳೆ ಸಂಸ್ಥೆ ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು ಇದಕ್ಕೆ? ಪುರಾಣ ವಾಕ್ಯಗಳು ಹೀಗಿರುತ್ತೆ, ಸುಮ್ಮನೆ ಸ್ನಾನ ಮಾಡಿಬಿಡಿ ಸಾಕು ಅಂದ್ರೆ ಅಲ್ಲಿ ಆಚಾರ್ಯ ಎಷ್ಟು ಅರ್ಥ ಬರೀತಾರೆ ಅದಕ್ಕೆ. ಅದಕ್ಕೆ ಹೇಳ್ತಿರೋದು ಬ್ರಹ್ಮಜ್ಞಾನದಿಂದ ಮುಕ್ತಿ ಅಂದ್ರೆ ವಾ ಇಲ್ಲ ಇಲ್ಲ, ಬ್ರಹ್ಮಜ್ಞಾನೇನೈವ ಮುಕ್ತಿ, ನಾನ್ಯ ಪಂಥ ಅಯನಾಯ ವಿದ್ಯತೆ, ವೇದದ ಮಾತದು ಒಂದು, ಭಗವದ್ಗೀತೆಯಲ್ಲಿ ಪರಮಾತ್ಮ ಮುಂದೆ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮುಹ ವಿದ್ಯತೆ ಶ್ರೇಯಾನ್ ದ್ರವ್ಯಮಯಾತ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಎಷ್ಟು ಒತ್ತುಕೊಟ್ಟು ಹೇಳಿದ್ದಾನೆ ಭಗವಂತ, ತಾನೇ ಅಷ್ಟು ಒತ್ತುಕೊಟ್ಟು ಬಿಟ್ಬಿಡ್ತಾನೆ ಈಗ, ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮಜ್ಞಾನೇನ ವಾ ಮುಕ್ತಿ ಅಂದ್ರೆ ಬ್ರಹ್ಮಜ್ಞಾನೇನೈವ ಮುಕ್ತಿ, ಬ್ರಹ್ಮಜ್ಞಾನದಿಂದನೇ ಮೋಕ್ಷ. ನಾನ್ಯ ಪಂಥ ಅಯನಾಯ ವಿದ್ಯತೆ, ಮೋಕ್ಷಕ್ಕೆ ಬೇರೊಂದು ದಾರಿ ಇಲ್ಲವೇ ಇಲ್ಲ. ಮತ್ತೆ ಎರಡು ಹೇಳ್ತಾರಲ್ಲ ಅಂತ ಕೇಳಿದ್ರೆ ಆ ಎರಡಕ್ಕೆ ಬೇರೆ ಅರ್ಥ. ಪ್ರಯಾಗ ಮರಣೇನವಾ ಅಂತ ಹೇಳಿದ್ರೆ ಪ್ರಯಾಗದಲ್ಲಿ ಸತ್ರೆ ಮುಕ್ತಿಯಾಗುತ್ತೆ. ಬ್ರಹ್ಮಜ್ಞಾನದಿಂದ ಮುಕ್ತಿಯಾಗುತ್ತೆ ಅಂದ್ರೆ ಮುಕ್ತಿ ಆಗೇ ಆಗುತ್ತೆ. ಪ್ರಯಾಗದಲ್ಲಿ ಸತ್ರೆ ಸತ್ಪಾತ್ರಕ್ಕೆ ಮುಕ್ತಿಯಾಗೋದಿಲ್ಲ ಮುಂದಿನ ಜನ್ಮದಲ್ಲಿ. ಈ ಪುಣ್ಯದಿಂದ ಒಳ್ಳೆ ಜನ್ಮ ಬಂದು ಸ್ವಲ್ಪ ಓದ ಅಭಿಪ್ರಾಯ ಬರುತ್ತೆ, ಅವರಿಗೆ ಪಾಪಗಳೆಲ್ಲ ನಾಶವಾಗ್ತಾ ಹೋಗುತ್ತೆ. ನಿಧಾನ ಇನ್ನೂ ಓದ್ತಾನೆ, ಮತ್ತೂ ಓದ್ತಾನೆ, ಕೊನೆಯೊಂದು ದಿವಸದ ಗತಿ ಹೋಗ್ತಾನೆ. ಈ ಅರ್ಥ ಹೇಳಿದ್ದ ಹೊರತು ಇನ್ನೂ ಗೊತ್ತ ಅಂತ ಅರ್ಥ ಅಲ್ಲ. ನಾನೆಲ್ಲ ಮುಕ್ತಿ ಅಂದ್ರೆ ನಾನೆಲ್ಲ ಮುಕ್ತೇನೆ, ಬೇರೆ ದಾರಿನಿಂದ ಅದಕ್ಕೆ ಇವೆಲ್ಲ ಹಾಗಲ್ಲ. ಸ್ಕೂಲಿಗೆ ಬಂದ್ರೆ ಚೆನ್ನಾಗಿ ಅಟೆಂಡ್ ಆದ್ರೆ ಪಾಸ್ ಆಗ್ತಿ ಅಂದ್ರೆ ಚೆನ್ನಾಗಿ ಅಟೆಂಡ್ ಆಗೋದ್ರಿಂದ ಸುಮ್ಮನೆ ಕೂಡಕ್ಕಾಗೋದಿಲ್ವಲ್ಲ, ಕೀಯಲ್ಲಿ ಬಿಡ್ತಾ ಇರುತ್ತೆ, ಕೊನೆ ಪಕ್ಷ ಬಿಡ್ತಾ ಇರುತ್ತೆ. ಮತ್ತೆ ಫ್ರೆಂಡ್ಸ್ ಎಲ್ಲ ಓದ್ತಾ ಇರ್ತಾರೆ, ಅದನ್ನ ನೋಡಿ ತಾನೇ ಓದಬೇಕು ಅನ್ಸುತ್ತೆ. ಮತ್ತೆ ಹೋಮ್ವರ್ಕ್ ಎಲ್ಲ ಕೊಡ್ತಿರ್ತಾರೆ, ಅದೆಲ್ಲ ಕೇಳಬೇಕಾಗುತ್ತೆ. ಮಾಡಿ 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 ಅಭಿರುಚಿ ಬಂದು ಬಂದು ಕೊನೆಗೆ ಪಾಸ್ ಆಗ್ತಾನೆ ಅಂತ ಅರ್ಥನೇ ಹೊರತು ಆ ಮಾತನ್ನು ಹೇಳಿದ್ರೆ ಕದ ಸುಮ್ಮನೆ ಬಾರ ಇಷ್ಟು ಹೇಳಿದ್ ಎಷ್ಟು ಬಂದು ಏನು ಗೊತ್ತಾಗ್ರೆ, ಸುಮ್ಮನೆ ಕೂಡ ಸಾಕು ಬಂದುಬಿಟ್ಟು ಇಷ್ಟೇ. ಈ ಮಾತು ಎಷ್ಟು ಅರ್ಥ ಇದೆ, ಸುಮ್ಮನೆ ಕೊಡೋದು ಅಂತ ಹೇಳಿದ್ರೆ ಪಾಠ ಕಿವಿ ಬಿಡುತ್ತಲ್ಲ, ಎಫೆಕ್ಟ್ ಆಗೇ ಆಗುತ್ತೆ ಅಂತ ಅರ್ಥ. ಆ ಅರ್ಥನ ಹೇಳಿದ ಮಾತನ್ನ ಮೆಕ್ಯಾನಿಕಲಿ ತಿಳ್ಕೊಂಡ್ರೆ ಎಷ್ಟು ತಪ್ಪಾಗುತ್ತೋ ಇದು ಹಾಗೇನೆ. ಪ್ರಯಾಗದಲ್ಲಿ ಸತ್ತು ಮಾತ್ರಕ್ಕೆ ಮುಕ್ತಿ ಆಗುತ್ತೆ ಅಂತಲ್ಲ, ಇದು ಬೇರೆ ಪುಣ್ಯಕ್ಕೆ ಅನೇಕರಿಗೆ ಗೊತ್ತಿಲ್ಲ. ಎಷ್ಟೋದ್ರೆ ತಂದೆ ತಾಯಿ ಅಲ್ಲೇ ಕೊಂದು ಬಿಡೋಕೆ ಮುಕ್ತಿ ಹೋಗಿ ನಡೆಯಿಂದ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಇವತ್ತು, ಹೋಗೋದು ಅಲ್ಲೇ ಕೊಂದು ಹಾಕ್ಬಿಡಿ, ಯಾರಕ್ಕೆ ಕೊನೆ ಮಾಡಿಲ್ಲ ಸಾರ್ ಮುಕ್ತಿ ಕಳಿಸ್ಬಿಟ್ಟಿದ್ದೇನೆ ಏನ್ ಮಾಡ್ಬೇಕು ಇದಕ್ಕೆಲ್ಲ ಕೂಡ. ಅದಕ್ಕೆ ಪುರಾಣ ವಾಕ್ಯದ ಬಗ್ಗೆ ಶಾಸ್ತ್ರ ಹೇಳುತ್ತೆ, ಹುಷಾರು ಪುರಾಣದ ಸಹವಾಸ. ಪುರಾಣ ಓದಿದ್ರೆ ಸದ್ಗತಿ ಆಗುತ್ತೋ ಬಿಡುತ್ತೋ ನೀವು ಡೌಟ್ ಇರಬಹುದು, ನರಕ ಆಗೋ ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾರೆ. ಪುರಾಣ ಸುಮ್ಮನೆ ಓದ್ಬಿಟ್ರೆ ನರಕ ಆಗೋದು ಗ್ಯಾರಂಟಿ 100%. ಇಂಥ ವಾಕ್ಯ ಹೇಳಿದ್ರೆ ಇನ್ನೇನಾಗುತ್ತೆ, ನರಕ ಆಗದೇನೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸದ್ಗತಿ ಹೊರತು ಇದ್ರೆ ಅಪಾರ್ಥ ಆಗುತ್ತೆ. ಪ್ರಯಾಗದಲ್ಲಿ ಮರಣ ಅಂದ್ರೆ ಹಾಗೆ. ಇನ್ನು ಸ್ನಾನ ಮಾತ್ರವೇ ಗೋಮತ್ಯಾಂ ಕೃಷ್ಣ ಸನ್ನಿಧವು ಅಂತ ಹೇಳಿದ್ರೆ, ಗೋಮತಿ ನದಿ ಕೃಷ್ಣನ ಸನ್ನಿಧಾನ ದ್ವಾರಕಾ ಕ್ಷೇತ್ರ, ಅಲ್ಲಿ ಸ್ನಾನ ಮಾಡಿದರೆ ಭಾರಿ ಪುಣ್ಯ ಬಂದು ಅಲ್ಲೂ ಕೂಡ ಪಾಪಗಳ ಬಿಡುಗಡೆಯಾಗೋದ್ರಿಂದ ನಮ್ಮ ಜ್ಞಾನ ಕಡ್ಡಿಯಾಗಿರೋದು ಯಾವುದು ಗೊತ್ತೇನು? ಪಾಪಗಳ ರಾಶಿ ಅಂತ ಕರೀತಾರೆ. ಪಾಪಗಳಿಂದಾಗಿ ನಮ್ಮ ಜ್ಞಾನ ನಮ್ಮ ತಲೆ ಹೋಗೋದಿಲ್ಲ, ಆಸಕ್ತಿನೇ ಬರೋದಿಲ್ಲ. ಸ್ನಾನಾದಿಗಳನ್ನು ಮಾಡ್ತಾ ಮಾಡ್ತಾ ಹೋದಂತೆ ಅವನಿಗೆ ಜ್ಞಾನದಲ್ಲಿ ಆಸಕ್ತಿ ಬಂದು ಸದ್ಗತಿ ಹೋಗ್ತಾನೆ. ಅವೆರಡೂ ಮುಂದೆ ಬೇಕಾದಷ್ಟು ಜಾತಿ ಇದೆ. ಇದು ಹಾಗಲ್ಲ, ಜ್ಞಾನದಿಂದ ಮೋಕ್ಷ ಅಂದ್ರೆ ಹಾಗೇ ಆಗುತ್ತೆ ಅಂತ. ಈ ಮಾತನ್ನು ಹೀಗೆ ಅರ್ಥ ಮಾಡ್ಕೋಬೇಕೆ ಹೊರತು ಯಾಂತ್ರಿಕವಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದ. ಇದು ಪುರಾಣಗಳ ಅರ್ಥವನ್ನು ಗ್ರಹಣ ಮಾಡತಕ್ಕಂಥ ರೀತಿ. ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಪ್ರಯಾಗ ಮರಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಪುಷ್ಟ ಸನ್ನಿಧೌ. ಈ ಶ್ಲೋಕ ಇನ್ನೂ ವಾಸಿ. ಇನ್ನು ಕಾರ್ತಿಕ್ ಮಹಾತ್ಮ ಮಹಾತ್ಮನ ಕೇಳಿಬಿಡಿ, ಹುಚ್ಚದ್ದೋಗ್ತಾನೆ ಮನುಷ್ಯ. ಏನು ಗೊತ್ತೇನು, ದೇವರೊಂದು ದೀಪ ಇರುತ್ತಂತೆ, ಒಂದು ಇಲಿ ಹೋಗ್ತಾ ಇತ್ತಂತೆ, ದೀಪ ಇನ್ನೇನು ಆರ್ತಾ ಇತ್ತು, ಇಲಿ ಪಕ್ಕದಲ್ಲೇ ಹೋಗ್ಬಿಡ್ತು, ದೀಪ ದೊಡ್ಡದಾಗ್ಬಿಡ್ತು, ದೊಡ್ಡದಾಗ್ತಾನೆ ಇಲಿ ಬಂತು, ಸದ್ಯಕ್ಕೆ ಹೋಗಿಬಿಡ್ತಂತೆ. ಈ ಕಥೆ ಕೇಳಿಬಿಟ್ರೆ ಇಲಿ ಎಷ್ಟು ಕಥೆಯವ್ರು ಆಗ್ಬಾರ್ದಲ್ಲ ನಾವೀಗ, ಅದು ಎಲ್ಲರೂ ದೀಪ ಹಚ್ಚೋ ದೀಪ ಹಚ್ಚೋ ಶುರುವಾಗಿರ್ತಾರಪ್ಪ. ಸದ್ಯಕ್ಕಾಗ ದೀಪ ಹಚ್ಚಿಬಿಟ್ರೆ ಕಾರ್ತಿಕ ಪಾತ್ರ ಮುಕ್ತಿ ಸಿಕ್ಕೇ ಬಿಡುತ್ತೆ. ಪುರಾಣ ವಾಕ್ಯಗಳಿವೆಲ್ಲ ಕೂಡ ಈ ಮಾತನ್ನು ತುಂಬಾ ದೀಪ ಹಚ್ಚಿ ಹಚ್ಚುತ್ತಾರೆ, ಗಾತ್ರಿಗೋಸ್ಕರ ಅಂತಾನೆ ಮಾಡಿಬಿಡ್ತಾರೆ. ಇದು ತಪ್ಪೇನು ಅಂತ ಕೇಳಿದ್ರೆ, ಅಷ್ಟು ಮಾತ್ರಕ್ಕೆ ಮುಕ್ತಿ ಆಗುತ್ತೆ ಅಂತ ತಿಳ್ಕೊಂಡು ಮಾಡಿದ್ರೆ ದೇವರಾಣೆ ತಪ್ಪು, ಏನೇನು ಸಂಶಯ ಇಲ್ಲ. ಮತ್ತೆ ದೀಪ ಹಚ್ಚರು ಮುಕ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ಅದಕ್ಕೆ ರಾಘವೇಂದ್ರ ಸ್ತೋತ್ರ ಉದ್ದೇರು ಗೊತ್ತು. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇದ್ರುವಂ. ದೀಪ ಹಚ್ಚೋದು ಅಂತ ಕೇಳಿದರೆ ಅದು ಜ್ಞಾನದ ಸಂಕೇತ. ದೀಪ ಹಚ್ಚಿ 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 ಜ್ಞಾನಕ್ಕೆ ದಾರಿ ಆಗುತ್ತೆ ಅಂತ ಅರ್ಥ. ದೀಪ ಹಚ್ಚೋದು ಕತ್ತಲೆಯನ್ನು ಕಳೆಯೋದರ ಸಂಕೇತವಾದ್ದರಿಂದ, ಹೊರಗೆ ದೇವರ ಮುಂದೆ ಹಚ್ಚತಕ್ಕಂಥ ದೀಪ ಮನಸ್ಸಿನ ಒಳಗೆ ಅಜ್ಞಾನವನ್ನು ಕೂಡ ಕಳಿತಕ್ಕಂಥ ಜ್ಞಾನ ಜ್ಯೋತಿ ಆಗುತ್ತೆ ಅಂತ ಅದಕ್ಕೆ ಅರ್ಥ. ಅಂತರಾರ್ಥವನ್ನು ಬಿಟ್ಟುಬಿಟ್ಟು ಕೈನಾರ್ಥ ಅರ್ಥವಾ ತಿಳ್ಕೊಂಡ್ರೆ ಭಾರಿ ತಪ್ಪಾಗುತ್ತೆ. ಅವರು ದೀಪ ಹಚ್ಚೋ ತಪ್ಪೇನು ಆಗಿದ್ರೆ ತಪ್ಪಲ್ಲ, ಈ ಉದ್ದೇಶ ಇಟ್ಕೊಂಡು ಹಚ್ಚಬೇಕು. ಬರೀ ಮೆಕ್ಯಾನಿಕಲ್ಲಿ ಯಾರೋ ದೀಪ ಹಚ್ಚಿ ಉಳಿದವರು ನೋಡೋದು, ನೋಡಿ ಹಚ್ಚಿಬಿಟ್ಟೆ ನಮ್ಮ ಮುಖಕ್ಕೆ ಹೋಗ್ತೇನೆ ಪಾಪಲ್ಲಿ ಹೋಗೋದೇ ಇಲ್ಲ, ಈ ರೀತಿ ಮಾಡೋದಕ್ಕೆ ಹಚ್ಚೋದಾದ್ರೆ ಅವ್ರು ಹೋಗ್ತಾರೆ ಇವರೇ ಹೋಗೋದಿಲ್ಲ, ಆ ರೀತಿ ಆಗುತ್ತೆ ಅಷ್ಟೇ. ಆ ಅರ್ಥ ಅಲ್ಲ ಅದಕ್ಕೆ. ಈ ದೀಪ ಹಚ್ಚೋದು ಯಾಕೆ ಎಲ್ಲ ಮಾಡ್ತೇವೆ ಅಂದ್ರೆ ಪಾಠ ಕೇಳಿದ ಅರ್ಥನೇ ಆಗೋದಿಲ್ಲ ನಮಗೆ, ಪ್ರವಚನ ಅರ್ಥನೇ ಆಗೋದಿಲ್ಲ, ಪುಸ್ತಕ ಓದಕ್ಕಂತೂ ಬರೋದೇ ಇಲ್ಲ, ತುಂಬಾ ದುಃಖ ಪಡ್ತೇವೆ. ಓದ್ದೆ ಹೋದ್ರೆ ಜ್ಞಾನ ಬರೋದಿಲ್ಲ ಅಂತಾರೆ, ಓದಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ. ಏನ್ ಮಾಡ್ಬೇಕೀಗ, ಎಲ್ಲ ಕೆಲಸ ಮಾಡ್ತಾ ಹೋಗಿ ನಿಮ್ಗೆ ಅರ್ಹತೆ ಬರುತ್ತೆ, ಆಗ ಓದಕ್ಕೆ ಬರುತ್ತೆ ಅಂತ. ಮದ್ದು ಆ ಈ ಬರಕ್ ಬರದೆ ಹುಡುಗಿನ ಪಾಪ ವರ್ಣಮಾಲೆ ಬರಕ್ ಬರೋದಿಲ್ಲ, ಏನೇನೋ ಬರೀತಾ ಇರ್ತಾರೆ. ಆದ್ರೆ ಮುಂದೆ ಯಾವ ರೀತಿ ಬರುತ್ತೆ ಯೋಚನೆ ಮಾಡಿದ್ರೆ, ಮಾಡೋ ಅಭ್ಯಾಸ ಮತ್ತೆ ಮತ್ತೆ ಬರೆದು 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 ಮಾಡೋ ಅಭ್ಯಾಸ ಕೂಡ ಯಾವ ಸಂಶೋಧನೆ ಮಾಡಿ ಶುರು ಮಾಡ್ತಾನೆ. ಆಮೇಲೆ ಇಷ್ಟು ಬರದೇ ಇದ್ದವು ಎಲ್ಲಿಂದ ಬಂತಿದ್ದು, ನೂರಾರು ವರ್ಷ ಅಲ್ಲ, ಹತ್ತಿಪ್ಪತ್ತು ವರ್ಷದಲ್ಲಿ ಎಷ್ಟು ಬೆಳವಣಿಗೆ ಕಾಣ್ತಿರ್ತೇವೆ ನಾವೀಗ. ಆ ಜ್ಞಾನದ ಸಂಪರ್ಕ, ಜ್ಞಾನಿಗಳ ಸಂಪರ್ಕ, ಅದ್ರ ಬಗ್ಗೆ ಇರತಕ್ಕಂತ ಲಾಲಸೆ, ಇವೆಲ್ಲವೂ ನಮ್ಮನ್ನು ಮೇಲಕ್ಕೆತ್ತೋದ್ರಿಂದ ಅದು ಕಡ್ಡಿಯಾಗಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಪ್ರಯಾಗದಲ್ಲಿ ಸಾಯೋದು, ಗೋಮತಿಯಲ್ಲಿ ಸ್ನಾನ ಮಾಡೋದು, ಕಾರ್ತಿಕದಲ್ಲಿ ದೀಪ ಹಚ್ಚಿಡೋದು, ಇನ್ನು ಕಾಲಕಾಲಕ್ಕೆ ಧರ್ಮಗಳು. ನೀವು ವೈಶಾಖ ವಾಸ ಬಂದ್ರೆ ಮಜ್ಜಿಗೆ ಕೊಟ್ಟರೆ ಮೋಸಕ್ಕೆ ಹೋಗ್ತಾರೆ, ಎಷ್ಟು ಆಶ್ಚರ್ಯ. ಮಜ್ಜಿಗೆ ಕೊಟ್ಟರೆ ಅದು ಏನು ಬರೀ ತಿರುಕುಡಲ್ಲ ಮೊಸರು ಕೂಡ ಅಲ್ಲ, ಬರೀ ಮಜ್ಜಿಗೆ. ಮಜ್ಜಿಗೆ ಅಂದ್ರೆ ಎಷ್ಟು ಬೇಕಾದ ನೀರು ಹಾಕ್ಬೋದಲ್ಲ, ಯೋಚನೆ ಇಲ್ಲ ಅದರೊಳಗೆ. ಬಿಳಿ ಬಣ್ಣ ಕಾಣೋವರೆಗೂ ಮಜ್ಜಿಗೆ ಮಾಡುವುದು. ಆ ರೀತಿ ಮಜ್ಜಿಗೆ ಕೊಟ್ಟು ಸವಾರ ಅಂದ್ರೆ ಮೋಸಕ್ಕೆ ಕಳಿಸೋದಾಗಿದ್ದರೆ ಮೋಸ ಆಸ್ಪತ್ರೆ ಕಳಿಸ್ಬೋದು ಅಷ್ಟೇ, ಮೋಸಕ್ಕಲ್ಲ. ಆಸ್ಪತ್ರೆ ಹೋಗ್ತಾನೆ ಗ್ಯಾರಂಟಿ, ಮೋಸಕ್ಕೆ ಹೋಗೋ ಸಂಭವ ಇಲ್ಲ. ಆದ್ರೆ ಅರ್ಥ ಏನದಕ್ಕೆ, ಅವರಿಗೆ ನಿಮಗೆ ಮಜ್ಜಿಗೆ ಕೊಟ್ಟರೆ ಯಾತಕ್ಕೆ ಒಳ್ಳೆಯದು ಅಂತ ಕೇಳಿ, ವಿಶ್ವಾಸ ಮಾಸ ತುಂಬಾ ಬಿಸಿಲಿರುತ್ತೆ, ಓದೋರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನಿಗಳಿಗೆ ಸ್ವಲ್ಪ ಬದ್ಧೆ ಮನಸ್ಸು ತಂಪು ಮಾಡ್ಕೋಬೇಕು ಅಂತ ಅನಿಸಿರುತ್ತೆ. ಅಂತ ಹೊತ್ತಿಗೆ ಹೋಗಿ ಕೊಟ್ಟುಬಿಟ್ರೆ ಅವರು ಅದನ್ನು ಕುಡಿದು ನೆಮ್ಮದಿಯಾಗಿ ಮುಂದೆ ಪಾಠ ಇತ್ತ ಮಾಡಿ ಶುರು ಮಾಡ್ತಾರಲ್ಲ, ಆ ಪುಣ್ಯ ಇವರಿಗೆ ಬರುತ್ತೆ ಅಂತ ಅರ್ಥ. ಅವ್ರು ಮಾಡಿದ ಪುಣ್ಯ ಇವರಿಗೆ ಬಂದು ಇವರಿಗೆ ಜ್ಞಾನಬಲ ಶುರುವಾಗುತ್ತೆ ಅಂತ ಅರ್ಥ. ಬರಿ ಮಜ್ಜಿಗೆ ಕೊಟ್ಟರೆ ಯಾರು ಕುಡಿಯೋರು, ಮಜ್ಜಿಗೆ ಕೊಟ್ಟರೆ ಮಜ್ಜಿಗೆ ಕೊಟ್ಟರೆ ಏನು ಕೊಟ್ಟರೆ ಪ್ರಯೋಜನ ಇಲ್ಲ ಅವನು. ಅವ್ರು ಉಪಯೋಗ ಆ ಕೆಲಸ ವಿದ್ಯಾರ್ಥಿಗೆ 10 ರೂಪಾಯಿ ಕೊಟ್ಟರೆ ಎಷ್ಟು ಉಪಯೋಗ ಮಾಡ್ಕೋತಾನೆ ಗೊತ್ತಾ? ಒಳ್ಳೆ ವಿದ್ಯಾರ್ಥಿಗೆ 10 ರೂಪಾಯಿ ಕೊಟ್ಟರೆ ಯಾವ ಇಮಿಡಿಯೇಟ್ ಪುಸ್ತಕ ಬುಕ್ ಸ್ಟಾಲ್ ಹೋಗ್ತಾನೆ ತಗೋಬೇಕು ಅಂತ ಹೇಳ್ತಾನೆ ಪಾಪ. ಯಾವ್ದೋ ನೋಟ್ಸ್ ತಗೊಳ್ತಾರೆ, ಒಂದು ದೊಡ್ಡ ಅಧಿಕಾರಿ ಆಗಿಬಿಡ್ತಾರೆ. ಇವ್ರು 10 ರೂಪಾಯಿ ಕೊಡದೆ ಹೋಗಿದ್ದು ಎಷ್ಟೋ ಸಮಸ್ಯೆ ಬರ್ತಿತ್ತ. ಇದೇ 10 ರೂಪಾಯಿ ಯಾವನೇ ಕೊಟ್ಟರೆ ಕುಡಿದು ಹಾಕೋದು ಕೊಟ್ಟರೆ ಉಪಯೋಗ ಇಲ್ಲ, ಪುಸ್ತಕ ಬೇಕು ಅನ್ನೋನಿಗೆ ಎಷ್ಟು ಉಪಯೋಗ ಆಗುತ್ತೆ ಅದರಿಂದ. ಆ ಯೋಚನೆ ಮಾಡಬೇಕು ನಾವು. ಇವತ್ತು ಈ ಕಾನ್ಸೆಪ್ಟ್ ಎಲ್ಲ ಹೋಗಿ ಮೆಕ್ಯಾನಿಕಲ್ಲಿ ಆಗಿಬಿಟ್ಟಿದೆ. ಯಾರೊಬ್ಬರಿಗೆ ಕೊಟ್ಟರೆ ಮುಗಿದೋಯ್ತಲ್ಲ, ಯಾರು ಸಿಕ್ಕ ತಗೊಂಡೋಗ ಅಂತ ಕೊಟ್ಬಿಟ್ಟು ವಾಪಸ್ ಆಗುತ್ತೇವೆ ಅಂದ್ರೆ ಸಾಲದು. ಬರೀ ನಾವು ಕೊಟ್ಟು ಪಾಪ ಕಳ್ಕೊಳ್ಳೋದು ಅಂದ್ರೆ, ತಗೊಂಡವನು ನಾವು ನಮ್ಮಿಂದ ಬಂದ ಪಾಪನ ನಾಶ ಮಾಡೋ ಸಾಮರ್ಥ್ಯ ಇರಬೇಕು ಅವನು. ಇಲ್ಲದ ಹೋದ್ರೆ ಅವನು ಪಾಪಿ ಆಗ್ತೇವೆ, ನಾವು ಪಾಪಿ ಆಗ್ತೇವೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಅದಕ್ಕೆ ಯಾರಿಗೋ ಕೊಡಬೇಕು ಅಂತ ಹೇಳಿದ ಮಧ್ಯೆ ಇತ್ಯಾದಿ ಕೂಡ ಅದನ್ನು ಕೂಡ ಯಾರು ಜ್ಞಾನದ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಕೊಡಬೇಕು ಹೊರತು ಬೇರೆ ಅಲ್ಲ. ಇನ್ನು ಚಳಿಗಾಲ ಬರುತ್ತೆ, ಅಲ್ಲಿ ಕಂಬಳಿದಾನ ಮಾಡಿ ಅಂತ ಹೇಳಿಬಿಡ್ತಾರೆ. ಇನ್ನು ಬೇಸಿಗೆಲನ್ನೇ ಬೀಸಣಿಗೆ ಕೊಡಿ ಅಂತ ಹೇಳ್ತಾರೆ. ಇವೆಲ್ಲ ಒಟ್ಟೇನು ಜ್ಞಾನ ಕಾರ್ಯಕ್ಕಾಗ್ತಕ್ಕಂಥ ಆಯಾಸದ ಪರಿಹಾರದ ಮಾರ್ಗಗಳಿವೆ. ಆ ದೃಷ್ಟಿಕೋನ ಇಟ್ಟು ಮಾಡಿದವರಿಗೆ ಬಹಳಷ್ಟು ಉಪಯೋಗವಾಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಪಾಪ, ತುಂಬ ಕಷ್ಟಪಟ್ಟು ಓದ್ತಿರ್ತಾರೆ, ಯಾರೋ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ, ಹಾಸ್ಟೆಲ್ ಸ್ಕಾಲರ್ಶಿಪ್ ಏನೋ ಕೊಟ್ಬಿಡ್ತಾರೆ, ಫ್ರೀ ಶಿಪ್ ಕೊಟ್ಬಿಡ್ತಾರೆ ಪಾಪ, ತುಂಬ ಬಡ ಬುದ್ಧಿವಂತ ಅಂತ. ಮುಂದೆ ಓದ್ತಾನೆ, ಚೆನ್ನಾಗಿ ಓದಿಬಿಡ್ತಾನೆ, ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ಹಾಸ್ಟೆಲ್ಗೆಲ್ಲ ಒಂದು ಇನ್ನೂ ಕಷ್ಟ ರೂಮ್ ಕಳಿಸಿಬಿಡ್ತಾನೆ, ಬೇಕಾದಷ್ಟು ಎಷ್ಟಾದ್ರೆ ಫ್ರೀ ಕೊಡಿ ಅಂತ ಹೇಳಿಬಿಡ್ತಾನೆ. ನೋಡಿ ನೋಡಿ ಜಸ್ಟ್ ವಾಪಸ್ ಬಂತ ಅವನಿಗೆ, ಈಗ ಅಂಥವ್ರಿಗೆ ಕೊಟ್ಟಿದ್ದು ಉಪಯೋಗ ಆಯ್ತು. ಈಗ ಯಾರಿಗೋ ಕೊಟ್ಟರೆ ಇನ್ನೂ ಊಟ ಮಾಡ್ಕೊಂಡು ಮಲ್ಕೋದ್ರೆ ಕೊಡೋದ, ಅದು ಎಷ್ಟು ದಿವಸ ಅಲ್ಲೇ ಮಲಗಿರ್ತಾನೆ, ಮನೆ ಕಳಿಸೋದಲ್ಲ, ಇದನ್ನು ಗಲೀಜು ಮಾಡಿ ಹೋಗ್ಬಿಡ್ತಾನೆ ಅಷ್ಟೇ. ಅದು ಮುಂದೆ ಹೋಗ್ತಾ ಇದ್ದಾನೆ ಅವನೀಗ, ಮುಂದೆ ಅವನು ಸಹಾಯ ಮಾಡಿದ್ದಕ್ಕೆ ಅಷ್ಟು ಉಪಕಾರ ಮಾಡ್ತಾನೆ ಪ್ರತಿಯಾಗಿ ಅವನು. ಆ ಅರ್ಥದಲ್ಲಿ ದಾನ ಧರ್ಮಗಳು ಬಂತೆ ಹೊರತು ಅದೊಂದು ಯಾಂತ್ರಿಕವಾದ ಕೆಲಸ ಆದರೆ ಏನೂ ಪ್ರಯೋಜನ ಇಲ್ಲ. ಇಂಥ ಶ್ಲೋಕಗಳ ಅರ್ಥವನ್ನಾಗಿ ಮಾಡ್ಕೋಬೇಕು. ಜನಕಾದಿಗಳು ಹಾಗೆ ಮಾಡಿದವರಾದ್ದರಿಂದ ಬರೀ ಕರ್ಮಾಚರಣೆ ಮಾಡಿದ್ರು ಅಂತ ಅರ್ಥ ಅಲ್ಲ, ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಮತ್ತೆ ಇದನ್ನ ಇಷ್ಟು ವಾಕ್ಯ ನೋಡಿದಾಗ ನಮಗೆ ಇಡೀ ಪುರಾಣ ಪ್ರಪಂಚದ ಒಂದು ಮುಖನೇ ನಮಗೆ ಅರ್ಥ ಆಗುತ್ತೆ. ಯಾವ ಪುರಾಣದಲ್ಲಿ ಇಂಥ ಮಾತುಗಳು ಬಂದಾಗಲ್ಲ, ತಮಾಷೆ ಮಾಡಿ ಬಿಡ್ಲೂ ಬೇಡಿ ಅದನ್ನು. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಈ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾಸವಾಹ. ಆಚಾರ್ಯ ಮಾತನ್ನು ಉಲ್ಲೇಖ ಮಾಡ್ತಾರೆ. ಯಾರು ಪ್ರತಿನಿತ್ಯದಲ್ಲಿ ಸಾಲಿಗ್ರಾಮವನ್ನು ಮುಟ್ತಾರೋ, ಪೂಜೆ ಮಾಡ್ತಾರೋ ಅಂತ ಹೇಳಲಿಲ್ಲ, ಬರೀ ಮುಟ್ತಾರೋ ಅವರಿಗೆ ಇಂದ್ರಾದಿ ದೇವತೆಗಳು ಶೇಖ ಅಂತ ಕೊಟ್ಟು ಮಡಿಕೆ ತಗೊಂಡು ಹೋಗ್ಬಿಡ್ತಾರೆ. ಇಷ್ಟು ಪುಣ್ಯ ಹೇಳ್ತಾರೆ ಬರೀ ಸಾರಿಗಳ ಮುಟ್ಟೋರಿಗೆ. ನಮ್ಗೆ ಅನಿಸುತ್ತೆ ಸಾರಿಗಳ ಮಾರಾಟ ಶುರು ಮಾಡಿಬಿಟ್ಟು ದಿವಸ ಬಿಟ್ಟೇ ಮಾರಾಟ ಮಾಡ್ತೇವಲ್ಲ, ಹಾಗಿದ್ರು ಮರ ನೋಡಿಕೊಳ್ಳೋದು ಮಾಡಿಕೊಳ್ಳೋದು ಕೊಟ್ಟು ಎಷ್ಟು ಪುಣ್ಯ ಬರುತ್ತೆ, ಮಾರಾಟ ಮಾಡಿದಾಗ ದುಡ್ಡು ಬರ್ತು ಗೋಚರ ಬರ್ತ ಅಲ್ಲ ತಿಳ್ಕೊಂಡ್ರೆ. ಈ ಅರ್ಥ ಅದಕ್ಕೆ ಸಾಲಿಗ್ರಾಮ ಸ್ಪರ್ಶವನ್ನು ಮಾಡೋದಂದ್ರೆ ಭಕ್ತಿಯಿಂದ ಸ್ಪರ್ಶ ಮಾಡ್ತಾನಲ್ಲ ಅದಕ್ಕೆ ಹೇಳಿದ್ದಾನೆ. ಮಾರಾಟ ಸ್ಪರ್ಶಕ್ಕೆ ಹೇಳಲಿಲ್ಲ ಅದನ್ನ, ಭಕ್ತಿಯ ಸ್ಪರ್ಶಕ್ಕೆ. ಭಕ್ತಿಯ ಸ್ಪರ್ಶ ಮಾಡಿದ್ರೆ ದೇವರಿದ್ದಾನೆ ಅಂತ ಅನಿಸುತ್ತಲ್ಲ, ಅನಿಸುತ್ತಷ್ಟೇ ಬರೀ ಬಿಟ್ಬಿಡ್ತಾನ ಅವನು. ಅದಕ್ಕೆ ಜ್ಞಾಪಾದ್ಯ ಆಚಮನೀಯ ಎಲ್ಲ ಉಪಚಾರವನ್ನು ಮಾಡ್ತಾನೆ, ಅಭಿಷೇಕವನ್ನು ಮಾಡ್ತಾನೆ, ನೈವೇದ್ಯವನ್ನು ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂತ ಅರ್ಥ. ಅದು ಬರೀ ಯಾಂತ್ರಿಕವಾಗಿ ಮುಟ್ಟೋರಿಗೆ ಅಂತ ಕೇಳಿದ್ರೆ ಏನು ಅರ್ಥ ಇಲ್ಲ. ಈ ರೀತಿ ಪುರಾಣ ವಾಕ್ಯಗಳೆಲ್ಲ ನಮಗೆ ಈ ರೀತಿ ವಾಕ್ಯಗಳು ಸುಮ್ಮನೆ ನೋಡಿದ ಜನ ಒಂದು ಗುಂಪಿನ ಜನ ಮೋಸ ಹೋಗ್ಬಿಟ್ರು, ಇಷ್ಟು ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡ್ಬಿಟ್ರು. ಇನ್ನೊಂದು ಗುಂಪಿನ ಜನ ತಮಾಷೆ ಶುರು ಮಾಡಿಬಿಟ್ರು, ಏನ್ರಿ ಈಗೆಲ್ಲ ಹೋಗ್ತಾರೆ ಅಂದ್ರಿ, ಏನೇನೋ ಬರೀತಾರೆ ಏನೇನೋ ಕೇಳಿಬಿಡ್ತೀರಿ. ಅದರಿಂದ ಕಿವಿ ಹೋದ್ಮೇಲೆ ಕೇಳಿ ಪುರಾಣ, ಮೊದಲು ಕೇಳಬೇಡಿ ಅಂತ ಹೇಳಿದ್ದ. ಕಿವಿ ಪೂರ್ತಿ ಹೋದ್ಮೇಲೆ ಕೇಳಿಬಿಡಿ, ಯೋಚನೆ ಇರೋದಿಲ್ಲ, ಮೊದಲು ಕೇಳಿದ್ರೆ ಹಾಳಾಗೋಗ್ಬಿಡ್ತೀರಿ ಅಂತ ಹೇಳಿಬಿಟ್ಟು ನಕ್ಕ ಬಿಡ್ತಾರೆ. ಎಷ್ಟೋ ಜನ ಪುರಾಣ ಪುಣ್ಯ ಕಥೆಗಳು ವಿಮರ್ಶೆ ಬರೆಯೋದು ತಮಾಷೆ ಮಾಡಿಬಿಡ್ತಾರೆ, ಅವ್ರನ್ನ ಹಾಸ್ಯಾಸ್ಪದವಾದ ವಸ್ತುಗಳು ಅಂತ ಭಾವಿಸಿಬಿಟ್ಟಿದ್ದಾರೆ. ಅವ್ರಿಗೆ ಅಂತರಾರ್ಥದ ಕಾನ್ಸೆಪ್ಟೇ ಇಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕೀಗ. ಮೆಕ್ಯಾನಿಕಲಿ ನಂಬಿ ಅಷ್ಟೇ ಮಾಡಿದ್ರೂ ಸರಿಯಲ್ಲ, ಆಟದಲ್ಲಿ ಬಾಯಿ ಬಂದ ದೇವರು ಸರಿಯಲ್ಲ. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂದರೆ ಇಂಥ ಕಾರ್ಯಗಳಿಂದ ಮುಂದೆ ನಮಗೆ ಅಭಿವೃದ್ಧಿ ಬಹಳಷ್ಟು ಪ್ರಯೋಜನ ಬರುತ್ತೆ, ಶ್ರೇಷ್ಠವಾದ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇಂಥ ದಾನ ಕರ್ಮಗಳನ್ನು ಒಂದು ಹಂತದಲ್ಲಿ ಮಾಡ್ತಾ ಹೋದರೆ ಅದಕ್ಕೆ ಮಹತ್ವ ಇದೆ ಅಂತ ಅರ್ಥನೇ ಹೊರತು ಅಷ್ಟಕ್ಕೇನೆ ಕೆಲಸ ಆಗುತ್ತೆ ಅಂತ ಅರ್ಥ ಅಲ್ಲ. ಜನಕಾದಿಗಳು ಹಾಗೆ ಮಾಡಿದವರು, ಅಂಥ ಜ್ಞಾನ ಪಡೆದವರು ಹಾಗೆ ಮಾಡೇ ಜ್ಞಾನ ಪಡೆದವರು ಪಾರ್ಟಿಯೇ ಇದು. ಹಾಗೆ ಮಾಡಿ ಜ್ಞಾನ ಪಡೆದ ಮೇಲೂ ಕೂಡ ತಮ್ಮ ಕರ್ತವ್ಯ ಕರ್ಮ ಬಿಟ್ಟವರೆಲ್ಲ ಮುಂದುವರಿಸಿದವರು ಮತ್ತೆ. ಅದಕ್ಕೆ ನೀನು ಹಾಗೆ ಮಾಡಬೇಕು ಅರ್ಜುನ ಅಂತ ಹೇಳೋದು ಒಂದು ಭಾಗ. ಆದರೆ ಇನ್ನೊಂದು ಹೊಸ ಅರ್ಥವನ್ನು ಹೇಳುತ್ತಾರೆ. ಜಗತ್ತಿನ ಯಾವ ದಾರ್ಶನಿಕರು ಹೇಳದೇ ಇದ್ದ ಮತ್ತೊಂದು ಅರ್ಥವನ್ನು ಆಚಾರ್ಯ ಬರೀತಾರೆ. ಇಷ್ಟೆಲ್ಲ ಹೇಳಿದನಲ್ಲ, ಈಗ ಇಡೀ ಪುರಾಣ ಪ್ರಪಂಚವನ್ನು ಓದಿದ ಯಾರೂ ಅರ್ಥ ಬರಲಿಕ್ಕೆ ಹೋಗಲಿಲ್ಲ. ಯಾಂತ್ರಿಕವಾದ ಅರ್ಥ ಬರೋದ್ರೆ 190 ಪಾಲು ಜನ, ಪೂರ್ತಿ ಡಿಸ್ಕಾರ್ಡ್ ಮಾಡಿದ್ರೆ 100 ಗುಂಪಿನ ಜನ. ಮಧ್ವಾಚಾರ್ಯಿತ ಪ್ರಸಂಗ ಯಾವುದೇ ಬರಲಿ ತಕ್ಷಣ ಅದಕ್ಕೆ ಸಮಾಧಾನವನ್ನು ಕೊಟ್ಟು ವ್ಯಾಸರ ಹೃದಯ ಹೀಗಿದೆ ಅಂತ ಬೇರೆ ಗ್ರಂಥಗಳನ್ನು ಕೊಟ್ಟು ಉಲ್ಲೇಖ ಮಾಡ್ತಾ ಬರ್ತಾರೆ. ಆಗ ನಮಗೆ ಅತ್ಯಂತ ಸುನಿಶ್ಚಿತವಾದಂತಹ ಜ್ಞಾನ ಸಾಧನೆಯ ಮಾರ್ಗದಲ್ಲಿ ಗೊಂದಲಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಫುಟವಾದ ಜ್ಞಾನವನ್ನು ಕೊಡುತ್ತಾರೆ. ಅದು ಇನ್ನೊಂದು ಅರ್ಥ ನೋಡಬೇಕು. ಜ್ಞಾನಿಗಳಾಗಿಬಿಡ್ತಾರೆ, ಜ್ಞಾನಿಗಳಾಗಿ ಕರ್ಮಾಚರಣೆಯ ಹಂತ ಎರಡು ವಿಧ ಅಂತ ಹೇಳುತ್ತಾರೆ. ಕರ್ಮಾಚರಣೆ ನಮಗೆ ಎರಡು ಹಂತದಲ್ಲಿ ಸಹಾಯ ಮಾಡುತ್ತೆ. ಮತ್ತು ನಮಗೆ ಜ್ಞಾನ ಇಲ್ಲ, ನಿಮ್ಮ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮಗಳು ಉಂಟಾದ ಮಾಡ್ತಾ ಹೋಗಬೇಕು. ನಾವು ನಿಧಾನವಾಗಿ ಜ್ಞಾನ ಬರಲೇ ಶುರುವಾಗುತ್ತೆ. ಒಂದು ಫೈನ್ ಡೇ ಅವ್ರು ಓದಿ ಓದಿ ಓದೋ ಜ್ಞಾನ ಬರುತ್ತೆ. ಸಾಕಷ್ಟು ಪಾಠ ಪ್ರವಚನ ಓದೋದು ಚಿಂತನೆ ಮಾಡೋದು ಧ್ಯಾನ ಕೊಡೋದು ಎಲ್ಲ ಮಾಡ್ತಾನೆ. ಕೊನೆಯ ಸ್ಟೇಜಲ್ಲಿ ದೇವರೇ ಕಂಡುಬಿಡ್ತಾನೆ. ಅಂದರೆ ಆರಂಭದಲ್ಲಿ ಬಂದಂಥ ಒಂದು ನಿತ್ಯ ಸಂಧ್ಯಾವಂದನೆ ಮೊದಲಾದದ್ದು, ದೇವತಾ ಪ್ರಾರ್ಥನೆ, ದಾನ ಧರ್ಮ ಮೊದಲಾದ ಕರ್ಮಗಳೆಲ್ಲ ಅವನಿಗೆ ಜ್ಞಾನದಲ್ಲಿ ಅಭಿರುಚಿ ಹುಟ್ಟಿಸಿಬಿಟ್ಟು ಕೊನೆ ದಾನಿಯನ್ನಾಗೆ ಮಾಡಿಬಿಡುತ್ತೆ. ಇದು ಪಾರ್ಟಿಯೇ ಇದಿಷ್ಟು ಕೂಡ. ಇಷ್ಟೆಲ್ಲ ಆದಮೇಲೂ ಕೂಡ ಅಪರೋಕ್ಷ ಜ್ಞಾನಿ ಆದಮೇಲೂ ಕೂಡ ಪುನಃ ಈ ಕಾರ್ಯಗಳನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಾರ್ಯ ಮತ್ತೆ ಮಾಡ್ತಾನೇ ಇರಬೇಕು. ಅಲ್ಲ, ಮೊದಲು ಮಾಡ್ತೇವೆ ಅಂದರೆ ಒಪ್ಕೋತೇವೆ, ಯಾಕೆ ಜ್ಞಾನ ಇದ್ದಿಲ್ಲ ಬರಲಿಕ್ಕಿಂತ ಮಾಡಿದ್ದೇವೆ, ಬಂದಮೇಲೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಲೇ ಇಲ್ಲ. ಆಚಾರ್ಯ ಉತ್ತರ ಕೊಡ್ತಾರೆ. ಒಂದು ಹಂತ ಇದೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಮೋಕ್ಷ ಗ್ಯಾರಂಟಿ, ಆ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಒಮ್ಮೆ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿವಿ ಅಂದರೆ ಮೋಕ್ಷ ಗ್ಯಾರಂಟಿ. ಇಲ್ಲಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಿರುಪತಿ ಶ್ರೀನಿವಾಸನ ನೋಡಿಬಿಟ್ರೆ, ಉಡುಪಿ ಕೃಷ್ಣನ್ ನೋಡಿಬಿಟ್ರೆ ನಮ್ಮ ಮೋಕ್ಷ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ರೀತಿ ನೋಡಿದ್ರೆ ಮೋಕ್ಷ ಗ್ಯಾರಂಟಿ ಅಲ್ಲ, ಇಲ್ಲೋದ್ರೆ ಮೋಕ್ಷಕ್ಕೆ ಹೋಗೋದು ಕ್ಯೂ ಆಗಿಬಿಡುತ್ತೆ. ಅವರು ಎಂಥ ಕ್ಯೂ ಇರುತ್ತೆ ಗೊತ್ತಾ ಅಲ್ಲಿ? ಬಹುಶಃ ಅಷ್ಟು ಕ್ಯೂ ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗೋಗ್ಬೇಕು. ಅಷ್ಟರ ಮೋಕ್ಷಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ತಪ್ಪು ಮತ್ತೊಂದಿಲ್ಲ. ಈ ರೀತಿ ನೋಡಿದ್ರೆ ಮೋಕ್ಷಕ್ಕೆ ಹೋಗೋದಿಲ್ಲ, ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಇದು ವಿಗ್ರಹದ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅಲ್ಲ, ದೇವರನ್ನೇ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅವರಿಗೆ ಮೋಕ್ಷ ಗ್ಯಾರಂಟಿನೇ ಹೊರತು ಇವರಿಗಲ್ಲ. ಮತ್ತೆ ಇದು ವೇಸ್ಟ್ ಅಲ್ಲ, ಇದು ಮುಂದೆ ನಮ್ಮ ದೇವರ ಚಿಂತನೆಗೆ ಅನುಕೂಲ ಮಾಡಿಕೊಡೋದ್ರಿಂದ ಉಪಯೋಗ ಬರುತ್ತೆ. ಉಡುಪಿಗೆ ತಿರುಪತಿಗೆ ಬದರಿಗೆ ಹೋದಾಗೆಲ್ಲ ನಮ್ಮ ಚಿಂತನೆ ದೇವರು ಹಾಗಿರ್ತಾರೆ ಕೇಳಿರ್ತೇವೆ. ನಾನು ನೋಡಿರೋದಿಲ್ಲ ವಿಗ್ರಹನ, ಅಲ್ಲಿ ನೋಡಿದಾಗ ಕಾನ್ಸಂಟ್ರೇಟ್ ಮಾಡಕ್ಕೆ ಒಂದು ನಮಗೆ ಒಳ್ಳೆ ಅಧಿಷ್ಠಾನ ಸಿಗುತ್ತೆ. ಆ ಮಟ್ಟಿಗೆ ಅದು ಸಾರ್ಥಕ ಹೊರತು ಅದೇ ಎಂದನ್ನು ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಇದು ಹಾಗೇನೆ, ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಒಂದು ಮೋಕ್ಷ ಗ್ಯಾರಂಟಿ ಆಯ್ತು ಅವನು. ಆದರೆ ಮುಂದಿನ ಹಂತ ಏನು ಗೊತ್ತಾ, ಮೋಕ್ಷದಲ್ಲೂ ಕೂಡ ಮತ್ತೆ ಏನಿದೆಯಂತೆ, ಆನಂದ ಉನ್ನಾಹ ಅಂತಿದೆ, ಆನಂದ ಅತಿಶಯ ಅಂತಿದೆ. ಕೆಲಸ ಸಿಗೋದೆಲ್ಲ ಒಂದು ಭಾಗ, ಕೆಲಸ ಸಿಕ್ಕ ಮೇಲೆ ಇನ್ಕ್ರಿಮೆಂಟ್ ಪ್ರಮೋಷನ್ ಇದೆಯಲ್ಲ, ಆ ಟೈಪ್ ಇದೆ ಅಂತ ಹೇಳುತ್ತಾರೆ. ಮೋಕ್ಷಗಳಲ್ಲಿ ಆನಂದದ ಅಭಿವೃದ್ಧಿಯನ್ನು ಕಾಣ್ತಾ ಇರುತ್ತೆ. ವಿದ್ಯಾರ್ಥಿ ಬರಿತಾ ಹೋಗ್ತಾನೆ, ಒಂದು ಹತ್ತು ಒಳ್ಳೆ ಬುದ್ಧಿವಂತ ವಿದ್ಯಾರ್ಥಿ ಸರಿಯಾಗಿ ಬರದ ಅಂದರೆ ಮೊದಲು ಅರ್ಧ ಗಂಟೆ ಒಂದು ಗಂಟೆ ಪಾಸ್ ಆಗಿಬಿಡ್ತಾನೆ, 100 ಮಾರ್ಕ್ಸ್ ಅಷ್ಟು ಉತ್ತರ ಬರದಾಗ್ಬಿಟ್ಟಿರ್ತಾನೆ. ಆಗ್ಲೇ ಇನ್ನೂ ಬರಿತಾ ಇರ್ತಾನೆ. ದೊಡ್ಡ ವಿದ್ಯಾರ್ಥಿ ಅದನ್ನು ಹಾಗೆ ಮಾಡೋದ್ರೆ ಒದ್ದಾಡ್ತಿರ್ತಾನೆ, ಪಾಪ ನೀನು ಅರ್ಧ ಗಂಟೆ 3 ಗಂಟೆ ಪಾಸ್ ಆಗಲೇ ಅವನು. ಆಮೇಲೆ ಜೋರ ಬರೆಯೋಕೆ ಶುರು ಮಾಡ್ತಾನೆ. ಯಾಕೆ ಬರೀ ಪಾಸ್ ಆದ್ರೆ ಸಾಲದು, ಹೆಚ್ಚು ಮಾರ್ಕ್ಸ್ ಬರಬೇಕು ಅಂತ ಕಾನ್ಸೆಪ್ಟ್ ಇದೆ. ಮಾರ್ಕ್ಸಲ್ಲಿ ಹೆಚ್ಚಳ ಇದೆಯಲ್ಲ, ಅದು ಆರಂಭ ಆಚಿಸಿದ ಕಾನ್ಸೆಪ್ಟ್. ಜಗತ್ತಿನ ಯಾವ ಸಿದ್ಧಾಂತವೂ ದರ್ಶನ ಮಾತನ್ನು ಹೇಳಿರಲಿಲ್ಲ. ಮೊತ್ತ ಮೊದಲ ಬಾರಿಗೆ ಈ ಮಾತನ್ನ ವೈದಿಕ ಸಾಹಿತ್ಯದ ಹಿನ್ನೆಲೆಯಲ್ಲಿ, ಮಹಾಭಾರತ ರಾಮಾಯಣಾದಿಗಳ ಹಿನ್ನೆಲೆಯಲ್ಲಿ ಶ್ರೀಮದ್ ಮಧ್ವಾಚಾರ್ಯರು ಅಷ್ಟು ವಿಶೇಷವಾಗಿ ಸಮರ್ಥನೆ ಮಾಡ್ತಾರೆ. ಮೋಕ್ಷದಲ್ಲಿ ಆನಂದ ವೃದ್ಧಿ ಇದೆ. ನಾವು ಕೆಲಸದ ಮೇಲೆ ಕೇಳ್ತೇವೆ, ಈಗಷ್ಟು ಬರುತ್ತೆ ಸಂಬಳ ಅಂತ ಕೇಳ್ತೇವೆ, ಈ ಪ್ರಮೋಷನ್ ಬಂದಿರಬೇಕಲ್ಲ ಅಂತ ಕೇಳುತ್ತೆ. ಇದೆಲ್ಲ ನಮ್ಮ ವೈದಿಕ ಧರ್ಮದ ಇಮಿಟೇಷನ್ ಅದೆಲ್ಲ ಕೂಡ. ಮೋಕ್ಷದಲ್ಲಿ ಹೇಗಿರುತ್ತೆ ಅಂತ ಲೋಕದಲ್ಲೂ ಕೂಡ ಎಲ್ಲ ಬರಲಿಕ್ಕೆ ಅನುಕೂಲ ಆಯ್ತದೆ. ಮೋಕ್ಷದಲ್ಲಿ ಆನಂದ ಉನ್ನಾಹವನ್ನು ಕಾಣಬೇಕಲ್ಲ, ಆನಂದ ಅತಿಶಯವನ್ನು ಕಾಣಬೇಕಲ್ಲ, ಆನಂದ ವೃದ್ಧಿಯನ್ನು ಕಾಣಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದರೆ, ಈ ರೀತಿಯಾಗಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಕರ್ಮ ಮಾಡ್ತಾರಲ್ಲ, ಅದೆಲ್ಲ ಅಲ್ಲೂ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಪದ್ಧತಿ ಉಂಟು, ಒಂದು ಕೆಲಸ ಸೇರಲಿಕ್ಕೆ ಒಂದು ಕೋರ್ಸ್ ಇರುತ್ತೆ, ಒಂದು ಕೆಲಸ ಸೇರಿಬಿಡ್ತಾರೆ, ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದನ್ನು ಮಾಡ್ತಾರೆ. ಎಷ್ಟೋ ಸತ್ತು ಮಕ್ಕಳಿಗೆ ಆಶ್ಚರ್ಯ, ಅಪ್ಪ ನಾನು ಸ್ಕೂಲಿಗೆ ಓದ್ತೀನಿ ಅಂತ ಹೇಳ್ತೇನೆ, ನೀನು ಭಾರಿ ಸೀರಿಯಸ್ ಆಗಿ ಓದ್ತಿದ್ದೀಯಲ್ಲ ಯಾತಕ್ಕೆ ಅಂತ ಮಕ್ಕಳಿಗೆ ಭಾರಿ ಆಶ್ಚರ್ಯ. ನೀನು ಪುಸ್ತಕ ಓದ್ತೀಯಾ, ನೀನು ಏನು ಮಾಡ್ತೀಯ, ಯಾತಕ್ಕೆ ಅಂತ ಕೇಳಿದ್ರೆ ಹುಡುಗರಿಗೆ ಅರ್ಥ ಆಗೋದಿಲ್ಲ, ಅವಾಗ ಕೆಲಸಕ್ಕೆ ಸೇರಾಯ್ತು ಬಚ್ಚಾಕ್ ಓದ್ತಾನೆ ಅಂತೇಳಿ. ಅವ್ರ ಅಪ್ಪನಿಗೆ ಗೊತ್ತು ಪಾಪ, ಯಾವ ಪ್ರಮೋಷನ್ ಹೇಳಪ್ಪ ಆಗಿರುತ್ತೆ, ಪಾಸ್ ಆಗ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಒದ್ದಾಡ್ತಿರ್ತಾರೆ, ಮಗನ ಪಾಸ್ ಆಗೋದು ಬೈತಾರೆ, ತಾನು ಫೇಲ್ ಆಗ್ತಿರ್ತಾನೆ, ಇದು ಸಮಸ್ಯೆ. ಎಷ್ಟೋ ಅದರ ಹಣೆಬಾರ ಹೀಗಾಗಿರುತ್ತೆ. ಅದು ಪುಸ್ತಕ ನೋಡಿ ಬರೀ ಎಕ್ಸಾಮ್ಸ್ ಕೆಲವಲ್ಲ, ಅದರಲ್ಲೂ ಕೂಡ ಕೆಲವು ಪುಸ್ತಕ ನೋಡ್ಕೊಂಡು ಬರೀಬೋದು ಕೆಲವನ್ನ, ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ಅದು ಹೇಳಪ್ಪ ಆಯ್ತು ಬಂದ್ಬಿಡುತ್ತೆ ತಕ್ಷಣ. ಅದು ಮಗಳಿಗೆ ಅರ್ಥ ಆಗೋದಿಲ್ಲ, ಮಕ್ಕಳಿಗೆ ಅವನಿಗೆ ಅರ್ಥ ಆಗಿರುತ್ತೆ, ಓಹೋ ಇನ್ಕ್ರಿಮೆಂಟ್ ಹೇಳಪ್ಪ ಇದನ್ನ ಕಾರಣ ಪ್ರಮೋಷನ್. ಎಷ್ಟೋ ಜನ ಪ್ರಮೋಷನ್ ಕರ್ಕೊಂಡಿರೋದು ಅದಕ್ಕೋಸ್ಕರ, ಆ ಕಾರಣ ಮಾಡಲಿಲ್ಲದೆ ಹೋಗಿದ್ದಕ್ಕೋಸ್ಕರ ಎಷ್ಟೋ ಜನ ಪ್ರಮೋಷನ್ ಸಿಕ್ಕಿದೇನೆ, ಕೆಲವು ಪ್ರಮೋಷನ್ ಇಲ್ಲ ಮತ್ತೆ ಎಕ್ಸ್ಟೆನ್ಷನ್ ಕಡಿಮೆ ಆಯ್ತಾ, ಮತ್ತೆ ಎರಡೇ ಅಂತ ಡಬಲ್ ಲಾಸ್. ಅದು ಬರೀ ಒಂದೆಡ್ತಿನ ಲಾಸ್ ಅಲ್ಲ, ಅದು ಜನ್ಮ ಪೂರ್ತಿ ಲಾಸ್, ಕಂಟಿನ್ಯೂಸ್ ಲಾಸ್ ಅದು. ಅದು ಹೀಗಾಗುತ್ತೆ ಅಂತ ಹೇಳ್ತಾ, ಅದಕ್ಕೆ ಆಮೇಲೆ ಓದಬೇಕು. ಇನ್ನು ಆದಷ್ಟು ಅಂತ ಬಿಡಿ, ನಾವು ಹಾಲು ಕಾಯಿಸಿಬಿಡ್ತೇವೆ, ಒಂದು ಸ್ಟೇಜಲ್ಲಿ ಹಾಲು ಕಾದುಬಿಡುತ್ತಾ ಪೂರ್ತಿಯಾಗಿ, ಸಾಕಷ್ಟು ಕಾದು ಹೋಗ್ಬಿಟ್ಟು ನಾವು ಇನ್ನೂ ಕಾಯಿಸ್ತೇವೆ. ಯಾತಕ್ಕೆ ಕೆಲವು ಕುಡಿಯೋದ ಕಾಯಿಸೋದೇ ಬೇರೆ, ಹೆಪ್ಪಾಗ್ಲೇ ಕಾಯಿಸೋದೇ ಬೇರೆ, ಬೆಣ್ಣೆ ಮಾಡಿದ್ರೆ ಕಾಯಿಸೋದೇ ಬೇರೆ. ಬೆಣ್ಣೆ ಮಾಡಿದ್ರೆ ಹಂಗಾಗಿ ದಪ್ಪ ಬೆಳಗ್ಗೆ ಕೆನೆ ಕಟ್ಟಬೇಕು, ಅದಕ್ಕೆ ಕಾಯಿಸ್ತಾ ಚೆನ್ನಾಗಿ ಕಾಯಿಸಿಬಿಟ್ರೆ ಒಳ್ಳೆ ಗಟ್ಟಿಯಾಗಿ ಕೆನೆ ಕಟ್ಟಿದ್ರೆ ಮೊಸರಾದಾಗ ಒಳ್ಳೆ ಬೆಣ್ಣೆ ತೆಗಲಿಕ್ಕೆ ಬರುತ್ತೆ. ಅದು ಅವ್ರ ಕಾನ್ಸೆಪ್ಟ್ ಇರೋದೇ ಬೇರೆ, ಬರೀ ಕುಡಿಯೋರ್ಗಾರ ಗಟ್ಟಿಗಾಗಿಬಿಟ್ರೆ ಸಾಕು, ನೀರಾಗಿ ಕೊಟ್ಟರು ಸಾಕು, ಅವ್ರಿಗೆ ಪಾಪ ಕುದಿರಬೇಕಾದ ಕಾರಣ ಕೂಡ ಇಲ್ಲ.